ಇದೆಯಾ, ಮಳೆ ಬೆಳೆ ಚೆನ್ನಾಗಿ ಆಗ್ತಿದೆಯಾ, ಯಜ್ಞಯಾಗ ಮಾಡ್ತಿದೀಯಾ, ಕೇಳ್ತಾ ಹೋಗ್ತಾರೆ. ಅಂದ್ರೆ ಹೀಗೆ ಮಾಡಬೇಕು ಅಂತ ಅರ್ಥ, ಅದಕ್ಕೆ ಸರಿಯಾಗಿ ಬರ್ತಿದ್ಯಾ ಸರಿಯಾಗಿ ಬರಬೇಕು ಅಂತ ಅರ್ಥ. ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಬೇಕು ಅಂತ ಅರ್ಥ. ಒಂದು ದೃಷ್ಟಿ ರಾಮಾಯಣದಲ್ಲಿ ಒಂದು ಕಚ್ಚಿತ್ ಸರ್ಗ ಅಂತ ಬರುತ್ತೆ, ಇಲ್ಲಿ ಒಂದು ಕಚ್ಚಿತ್ ಸರ್ಗ ಅಂತ ಬರುತ್ತೆ. ಆ ಇಡೀ ಒಂದು ಸರ್ಗದೊಳಗೆ ರಾಜ ಹೇಗೆ ರಾಜ್ಯ ಆಳಬೇಕು ಅಂತ ಹೇಳ್ಕೊಡ್ತಾನೆ. ಈಗ ಅಳ್ತಾ ಇದ್ದೀ ತಾನೆ ಅನ್ನೋ ಪ್ರಶ್ನೆ ಮಾಡತಕ್ಕಂಥ ರೀತಿಯಲ್ಲಿ ಉತ್ತರ ಕೊಡತಕ್ಕಂಥದ್ದು. ನೀನು ಪ್ರಜೆಗಳು ಚೆನ್ನಾಗಿ ನೋಡ್ತಿದ್ದೀಯಲ್ಲ, ನಿನ್ನ ನೌಕರನ ಚೆನ್ನಾಗಿ ನೋಡ್ತಾ ಇದ್ದೀಯ ಅಂತ ಕೇಳ್ತಾನೆ. ಸರ್ಕಾರ ನೌಕರನ ಹೇಗೆ ನೋಡಬೇಕು ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದು. ಒಂದು ಸೈನಿಕನ ಚೆನ್ನಾಗಿ ನೋಡ್ತಿದ್ದಿ ತಾನೆ, ಸೈನಿಕರು ನಿನಗೋಸ್ಕರ ಯುದ್ಧ ಮಾಡ್ತಾರೆ, ರಾಜ್ಯಕ್ಕೋಸ್ಕರ ಯುದ್ಧ ಮಾಡ್ತಾರೆ, ಅವ್ರ ಯೋಗಕ್ಷೇಮ ಭಾರಿ ದೊಡ್ಡದು, ತಮ್ಮ ಪ್ರಾಣವನ್ನೇ ಮುಡಿಪಿಟ್ಟು ಹೋರಾಡ್ತಾರೆ ಧರ್ಮರಾಜ, ಅವರೆಲ್ಲ ರೀತಿಯಾದ ಅನುಕೂಲ ಮಾಡಿಕೊಡ್ತಿದ್ದೆ ತಾನೆ. ಅಕಸ್ಮಾತ್ ಅವ್ರ ಯುದ್ಧದಲ್ಲಿ ಸತ್ರೆ ಆ ಹೆಂಡತಿ ಮಕ್ಕಳಿಗೆ ವ್ಯವಸ್ಥೆ ಮಾಡ್ತಿದ್ದಿ ತಾನೆ. ನೋಡಿ, ಇದೆಲ್ಲ ಎಷ್ಟು ಬಡ್ಡಿ ಜವಾಬ್ದಾರಿ ಇದೆ ಸರ್ಕಾರದ. ಇದನ್ನೆಲ್ಲವನ್ನು ಯೋಚನೆ ಮಾಡಿದರೆ ಮೂಲಭೂತವಾಗಿ ಮಹಾಭಾರತ ಎಷ್ಟು ಬೆಳೆಚೆಲ್ತಕ್ಕಂಥ ಭಾಗ. ಈ ಪೊಲಿಟಿಕಲ್ ಸೈನ್ಸ್ ಓದ್ತಕ್ಕಂಥ ಜನ ಆ ಭಾಗಗಳನ್ನು ಓದಬೇಕು. ನೋಡಿ, ಒಂದೇ ಒಂದು ಅಧ್ಯಾಯದೊಳಗೆ ಇಡೀ ರಾಜ್ಯಾಡಳಿತದ ವಿಶಿಷ್ಟವಾದ ರೀತಿಯನ್ನು ಹೇಳುತ್ತಾನೆ. ಎಲ್ಲ ಗೂಢಚಾರರೊಂದಿಗೆ ಬೇರೆ ರಾಜ್ಯಗಳ ಭಿನ್ನ ಪ್ರಜೆಗಳ ಆಗುಹೋಗಳು ಚೆನ್ನಾಗಿ ಯೋಚನೆ ಮಾಡ್ತಿದ್ದಿ ತಾನೆ. ಅದು ಗೂಢಚಾರರ ಮೂಲಕವಾಗಿ ತಿಳ್ಕೊತಾರೆ. ರಾಜ ಯಾವಾಗಲೂ ಕೂಡ ಮೂಲಭೂತ ನಮ್ಮಲ್ಲೂ ಸರ್ಕಾರದ ಸ್ಟೇಟ್ ಡಿಪಾರ್ಟ್ಮೆಂಟ್ ಇರುತ್ತದೆ, ವರದಿ ಒಪ್ಪಿಸ್ಬೇಕು, ಅವ್ರು ಏನೇನು ಆಗ್ತಿದೆ ವರದಿ ಒಪ್ಪಿಸ್ತಾ ಇರಬೇಕು. ಆಮೇಲೆ ಅದಕ್ಕೆ ತಕ್ಕಂತೆ ಅವನು ತನ್ನ ಆಡಳಿತ ಕ್ರಮದಲ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಜನ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ, ಅದರ ಆಗುಹೋಗುಗಳ ಒಂದು ಗಮನಕ್ಕೆ ಪ್ರತ್ಯೇಕ ವ್ಯವಸ್ಥೆ ಇರಬೇಕು. ಅದೆಲ್ಲ ಮಾಡ್ತಿದ್ದಿ ತಾನೆ ಅಂತ ಕೇಳುತ್ತಾರೆ. ಮತ್ತು ಪ್ರಬಲರೊಂದಿಗೆ ವಿರೋಧ ಕಟ್ಟಿಕೊಂಡಿಲ್ಲ ಅಲ್ವಾ? ಒಬ್ಬ ರಾಜ ಅವನಿಗಿಂತ ಬಲಿಷ್ಠರಾಗಿ ವಿರೋಧ ಕಟ್ಟಿಕೊಂಡು ಬಿಟ್ರೆ ಧೂಳಿಪಟ ಮಾಡಿಬಿಡ್ತಾನೆ, ಬಿಡೋದಿಲ್ಲ. ಪ್ರಬಲ ರಾಜರೊಂದಿಗೆ ಎಂದೂ ವಿರೋಧವನ್ನು ಮಾಡಬಾರದು. ಪ್ರಬಲ ವಿರೋಧ ಕಟ್ಟಿಕೊಂಡ್ರೆ ರಾಜರು ಬದುಕೋದಿಲ್ಲ, ಜನಗಳು ಬದುಕೋದಿಲ್ಲ. ಯಾವಾಗಲೂ ದೇವೋ ದುರ್ಬಲ ಘಾತಕ ಅಂತ ಒಂದು ಪದ ಇದೆ. ದುರ್ಬಲ ಯಾವಾಗಲೂ ಸೋಲ್ತಾನೆ, ಪರಬಲ ಯಾವಾಗಲೂ ಗೆಲ್ತಾನಾದ್ರಿಂದ ಉತ್ತಮರ ಜೊತೆಗೆ ಎಂದೂ ನಾವು ಗಲಾಟೆ ಮಾಡಿಕೊಳ್ಳೋಕೆ ಹೋಗಬಾರದು. ಅನುಗ್ರಹ ಸಂಪಾದನೆ ಮಾಡಬೇಕೇ ಹೊರತು ದ್ವೇಷ ಕಟ್ಟಿಕೊಳ್ಳಬಾರದು. ಅದೇ ರೀತಿಯಲ್ಲಿ ಈ ದುಷ್ಟರಗಳನ್ನ ಕಾಲಕಾಲ ನಿಗ್ರಹ ಮಾಡ್ತಿದ್ದಾನೆ. ಯಾವುದೇ ರೀತಿಯಲ್ಲೂ ಕೂಡ ಅನ್ಯಾಯ ಒಂದು ಯಾವುದೇ ಒಂದು ವಿಚಾರಗಳು ಜನಗಳಲ್ಲಿ ನಡೆಯಬಾರದು, ಎಚ್ಚರ ವಹಿಸ್ತಿದ್ದಾನೆ. ಮತ್ತು ನೌಕರು ಅತೃಪ್ತರಾಗಿರಬಾರದು, ಅವರಿಗೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ತಿದ್ದಾನೆ. ಆರೋಗ್ಯ ಮೊದಲಾದವುಗಳ ವ್ಯವಸ್ಥೆಯನ್ನ ಕಾಲಕಾಲಕ್ಕೆ ಏರ್ಪಾಟು ಮಾಡಿದ್ದೀಯಾ, ಯಜ್ಞಗಳನ್ನು ಮಾಡ್ತಾ ಇದೆಯಾ, ಇದೆಲ್ಲ ಕೆಡತಾ 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 ಹೋಗ್ತಾರೆ. ಧರ್ಮರಾಜ, ನೀನು ವೇದ ಓದಿದ್ದು ಸಾರ್ಥಕ ಆಗಿದೆಯಾ? ನೀನು ದಾನ ಕೊಟ್ಟಿದ್ದು ಸಾರ್ಥಕನಾ? ನಿನ್ನ ಹೆಂಡತಿ ಮಕ್ಕಳು ನೆಮ್ಮದಿಯಿಂದ ಇದ್ದಾರಾ? ನೀನು ದಾನ ಮಾಡಿದ್ದು ಸಾರ್ಥಕವೇ? ಅದೆಲ್ಲ ಕೇಳಿದರೆ ಧರ್ಮರಾಜ ಅದೆಲ್ಲ ಕೆಡತಾ ಹೋಗ್ತಾನೆ. ಇಡೀ ಪಾತ್ರ ಇಷ್ಟೆಲ್ಲ ಧರ್ಮರಾಜ ಮಾತು ಕೇಳ್ತಾನಲ್ಲ, ಒಂದ್ಸರ್ತಿ ಆದ್ರೂ ನನ್ನಂತೂ ನೀಗೇನ್ರಿ ಕೇಳೋದು ಅಂತ ಹೇಳೋದಿಲ್ಲ. ಮತ್ತೆ ಕೆಲವು ಹೇಳಿ, ಯಾರ ಕೇಳಬೇಡ, ನನ್ನ ಕೇಳ್ತೀರ, ಯಾರನ್ನ ಕೇಳದ ಕೇಳ್ಬಿಡ್ತೀರಲ್ಲ ಅಂತ ಹೇಳ್ಬಿಟ್ಟು. ಎಂಥ ರಾಜ ಧರ್ಮರಾಜ, ಅಷ್ಟೆಲ್ಲ ಪ್ರಶ್ನೆ ಕೇಳಿದರೆ ಭಾರಿ ವಿನಯದಿಂದ ಉತ್ತರ ಕೊಡ್ತಾನೆ. ಸ್ವಾಮಿ, ನಿಮ್ಮಂಥವರ ಮಾರ್ಗದರ್ಶನದಿಂದ, ಕೃಷ್ಣನ ಪರಮಾನುಗ್ರಹದಿಂದ, ಭೀಮಾರ್ಜುನರ ಸಹಕಾರದಿಂದ ನನ್ನ ರಾಜ್ಯ ನನ್ನ ಗಮನಕ್ಕೆ ಬಂದಂತೆ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಅಹಂಕಾರ ಇಲ್ಲ. ಮತ್ತೆ ಅಷ್ಟು ಚೆನ್ನಾಗಿ ರಾಜ್ಯ ಆಳಿದ್ರು ಕೂಡ ಇನ್ನೂ ಮಾರ್ಗದರ್ಶನ ಪಡೆಯಬೇಕು, ಇನ್ನೂ ಪ್ರಜೆಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಅಷ್ಟೇ ಹೊರತು ಆತನಿಗೆ ಸ್ವಲ್ಪ ಕೂಡ ದುರಹಂಕಾರಾದಿಗಳೇ ಇಲ್ಲ. ಇದರ ಬಗ್ಗೆ ಒಂದಂಶ ದುರ್ಯೋಧನ ಪಾಲನೆ ಮಾಡಿರಲಿಲ್ಲ. ಧರ್ಮರಾಜನ ರಾಜ್ಯ ಅತ್ಯಂತ ಆದರ್ಶಪ್ರಾಯವಾದ ರಾಜ್ಯವಾಗಿತ್ತು. ಆತ ಹೇಳುತ್ತಾನೆ, ಸ್ವಾಮಿ, ನನ್ನ ಮಾತು ನಮಗೆ ಅರ್ಥ ಆಗಲಿಲ್ಲ. ದಾನ ಸಾರ್ಥಕವಾಗಿದೆ ಅಂತ ಕೇಳಿದಿರಲ್ಲ, ಧನ ಸಾರ್ಥಕವಾಗಿದೆ ಅಂತ ಕೇಳಿದಿರಲ್ಲ, ಧನ ಸಾರ್ಥಕವಾಗೋದು ಅಂದ್ರೇನು? ವೇದ ಸಾರ್ಥಕವಾಗಿದೆ ಅಂತ ಹೇಳಿದ ಕೇಳಿದಿರಲ್ಲ, ವೇದ ಸಾರ್ಥಕವಾಗೋದು ಅಂದ್ರೇನು? ಹೆಂಡತಿ ಸಾರ್ಥಕ ಅಂತ ಕೇಳಿದಿರಲ್ಲ, ಏನ್ ಹಾಗಂದ್ರೆ ಅರ್ಥ? ಓದಿದ್ದು ಸಾರ್ಥಕವೇ ಅಂತ ಕೇಳಿದ್ರಿ, ಓದಿದ್ದು ಸಾರ್ಥಕ ಅಂದ್ರೇನು? ಅದಕ್ಕೆಲ್ಲ ಕೂಡ ನಾರದರು ಉತ್ತರ ಕೊಡ್ತಾ ಇದ್ದಾರೆ. ಅಗ್ನಿಹೋತ್ರ ಫಲ ವೇದಾಹ, ವೇದಗಳು ಸಾರ್ಥಕವಾಗೋದು ಅಂದ್ರೇನು? ಬರೀ ಪಾಯಪಾಠ ಮಾಡಿದರಲ್ಲ, ಅನುಷ್ಠಾನ ಮಾಡಬೇಕು, ಆಗ ವೇದಗಳು ಸಾರ್ಥಕ ಇದ್ದ ಹಾಗೆ. ಇದನ್ನು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತ. ಇವತ್ತು ಡಾಕ್ಟರ್ ಓದಿ ಕುತ್ಕೊಂಡು ಬಿಡ್ತಾನೆ, ಮಗಳು ಆರಾಮಾಗಿ ಕುತ್ಕೊಂಡು ಬಿಟ್ರೆ ಏನು, ಯಾರಿಗೆ ಪ್ರಯೋಜನ? ಅದರಿಂದ ಅವನು ಪ್ರಾಕ್ಟೀಸ್ ಮಾಡಬೇಕು, ಆಗ ಉಪಯೋಗ ಆಗುತ್ತೆ. ಇಲ್ಲ ಅಧ್ಯಾಪಕನಾಗಿ ಮೆಡಿಕಲ್ ಪ್ರೊಫೆಸರ್ ಆಗಬೇಕು, ಇಲ್ಲದ ಹೋದ್ರೆ ಕ್ಲಿನಿಕ್ ಓಪನ್ ಮಾಡಿ ಔಷಧಿ ಕೊಡಬೇಕು, ಇಲ್ಲದ ಹೋದ್ರೆ ಅವನು ಓದಿದ್ದೆಲ್ಲ ವೇಸ್ಟ್ ಇದ್ದ ಹಾಗೆ. ಇವತ್ತು ವೇದಗಳು ಹಾಗೆ, ಇವತ್ತು ವೇದಗಳು ಅಂತ ಹೇಳಿದ್ರೆ ವಿವಾದಕ್ಕೆ ವೇದಗಳಲ್ಲ, ಬರೀ ವಾಕ್ಯಾರ್ಥಗೋಷ್ಠಿಗೆ ವೇದಗಳಲ್ಲ, ಅವನ್ನ ಉಪಯೋಗಿಸ್ಬೇಕು. ಅವನು ವೇದ ಮಂತ್ರಗಳು ಅಂದ್ರೆ ದೊಡ್ಡ ರಾಘವೇಂದ್ರ ಸ್ವಾಮಿಗಳು ಗಂಧ ತೆಗೆದಿದ್ದಾಗ ಹೇಗೆ ಬೆಂಕಿ ಆಯಿತು ಅಂತ ಹೇಳ್ತಾರಲ್ಲ, ಆ ಸಿದ್ಧಿ ಬರಬೇಕು ಅದರೊಳಗೆ. ಆ ಸಿದ್ಧಿ ಬರದೆ ಹೋದ್ರೆ ವೇದ ಮಂತ್ರಗಳಿಂದ ಉಪಯೋಗ ಇಲ್ಲ. ಅಗ್ನಿಹೋತ್ರ ಫಲ ವೇದಾಹ, ಅಗ್ನಿಹೋತ್ರ ಅಂದ್ರೆ ಎಲ್ಲ ಸೇರಿಕೊಂಡೋಯ್ತು. ಉಪನಯನದಲ್ಲಿ ಅಗ್ನಿಹೋತ್ರ ಪ್ರಾರಂಭ, ಅಗ್ನಿಕಾರ್ಯದಿಂದ ಪ್ರಾರಂಭ. ಅವರು ವೈಶ್ಯದೇವಾದಿಗಳು, ಒಂದು ದಿವಸ ಅಗ್ನಿ ಬಿಟ್ಟಿರ ಹಾಗಿಲ್ಲ ಮನುಷ್ಯ. ಇವು ಯಾವುದೋ ಕಾಲದ ಹೋಮ ಹವನ ಮಾಡ್ತಾನೆ ಇರಬೇಕು, ಪವಮಾನೋಮ ಇತ್ಯಾದಿಗಳು ಆಕೇಶನಲ್ಲಿ ಮಾಡಬಹುದು. ವೈಶ್ವದೇವಾದಿಗಳನ್ನು ಪ್ರತಿ ದಿವಸವೂ ಮಾಡಬೇಕು. ಬ್ರಹ್ಮಚಾರಿ ಅಗ್ನಿಕಾರ್ಯ ಪ್ರತಿನಿತ್ಯನೂ ಮಾಡಬೇಕು. ಅಗ್ನಿಯನ್ನು ಬಿಟ್ಟು ಬ್ರಾಹ್ಮಣ ಬದುಕಾಗೇ ಇಲ್ಲ. ಇವತ್ತಿನ ಬ್ರಾಹ್ಮಣರು ಆಜ್ಞೆಯಲ್ಲಿ ಬೇರೆ ಅಗ್ನಿ ಶುರು ಮಾಡಿಬಿಟ್ರು ಪಾಪ. ಅವ್ರು ಆರಿಸೋದೇ ಇಲ್ಲ ಅಂತ ಅಗ್ನಿ ಇಟ್ಕೊಂಡ್ಬಿಡ್ತಾರೆ. ಶಾಸ್ತ್ರ ಹೇಳ್ತಾರೆ ಮನೆಯಲ್ಲಿ ಅಗ್ನಿ ಆರಲೇಬಾರದು ಅಂತ ಹೇಳುತ್ತಾರೆ. ಹೋಮದ ಅಗ್ನಿ ಆರಲೇಬಾರದು ಅಂತ ಆರಿತ ಸಮಿತಿ ದೇವ್ರ ಮುಂದೆ ನಂದಾದೀಪ ಹೇಗೆ ಉರಿಬೇಕಲ್ಲ ಹಾಗೆ ಆ ಯಜ್ಞಕುಂಡದಲ್ಲಿ ಅಗ್ನಿ ಇರಬೇಕು. ಪ್ರತಿನಿತ್ಯ ಯಜ್ಞ ಅಗ್ನಿ ಸಂರಕ್ಷಣೆ ಅಂತಲೇ ಅದಕ್ಕೆ ಹೆಸರು. ಅಗ್ನಿಯನ್ನು ಆರಿಸಿದ ಅಂದರೆ ಅವನ ಜೀವನದ ದೊಡ್ಡ ಸಿದ್ಧಿನೇ ಕಳೆದು ಅಂದಂತೆ ಲೆಕ್ಕ. ನಿಜವಾಗಲೂ ಅವನ ಜೀವನದಲ್ಲಿ ದುರಂತ ಇದ್ದಾಗ ಲೆಕ್ಕ. ಅವನು ಬೇರೆ ಊರಿಗೆ ಹೋಗುವ ಪ್ರಸಂಗ ಬಂದರೆ ಮನೆಯಲ್ಲಿ ಅಗ್ನಿಹೋತ್ರದ ವ್ಯವಸ್ಥೆಯನ್ನ ಶಿಷ್ಯರಿಗೆ ಒಪ್ಪಿಸೋಗಬೇಕಂತ ವ್ಯವಸ್ಥಿತ ನೋಡಬೇಕು ಅವರು. ಅದನ್ನು ಯಾವುದೋ ಕಾಲ ಶಿಷ್ಯರು ಸಿಕ್ಕದೆ ಹೋಗಿಬಿಟ್ರೆ ಹೆಂಡತಿ ಹೇಳಿರಬೇಕಂತೆ, ಹೆಂಡತಿ ಹೋಮ ಮಾಡಬೇಕಂತ. ಅದನ್ನ ಮಹಾಭಾರತದಲ್ಲಿ ಹೇಳ್ತಾರೆ, ವಾಯುಪುರಾಣದಲ್ಲಿ ಹೇಳುತ್ತಾರೆ. ಅಂತೂ ಹೆಂಡತಿ ಹೋಮ ಮಾಡಬಹುದು ಅಂತ ಕೇಳಿದರೆ ವೇದಾಧಿಕಾರ ಇಲ್ಲ, ಮಂತ್ರ ಹೇಳಾಗಿಲ್ಲ, ಆದರೆ ಅಗ್ನಿ ಆರಿಸಾಗಿಲ್ಲ. ಅದು ಬರೀ ಅನ್ನ ಇತ್ಯಾದಿ ಹವಿಸ ತಗೊಂಡ್ಬಿಟ್ಟು ತುಪ್ಪದ ಸಮೇತ ಕೃಷ್ಣಾರ್ಪಣ ಅಂತ ಹಾಕಿಬಿಡಬೇಕು. ಅಷ್ಟರ ಬಿಟ್ಟು ಅಗ್ನಿ ಸಂರಕ್ಷಣೆ ಆಗಬೇಕು. ಇಲ್ಲದೆ ಹೋದರೆ ಅದೊಂದು ಅಗ್ನಿಹೋತ್ರ ಕಳ್ಕೊಂಡವನಿದ್ದಾಗ ಲೆಕ್ಕ. ಎಷ್ಟು ಮಟ್ಟಿಗೆ ಅಗ್ನಿ ಸಂರಕ್ಷಣೆ ಅಂತ ಹೇಳ್ತಾರೆ ಅಂತ ಕೇಳಿದರೆ, ಕೊನೆಗೆ ಅವನು ಏನು ಅಗ್ನಿ ಸಂರಕ್ಷಣೆ ಮಾಡಿರ್ತಾನೆ ಆ ಅಗ್ನಿಂದ ಸಂಸ್ಕಾರ ಆಗಬೇಕು ನಾಳೆ ಅವನ ದೇಹ ಬಿಟ್ಟ ಮೇಲೆ ಅದರಿಂದ ಸಂಸ್ಕಾರ ಆಗಬೇಕು. ಅದು ಅತ್ಯಂತ ಶ್ರೇಷ್ಠವಾದಂಥ ಸಿದ್ಧಿ ಅದು. ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ವೇದ ಓದೋದು ಸಾರ್ಥಕ ಅಂದ್ರೆ ಏನು? ಅಗ್ನಿಹೋತ್ರ ಫಲ ವೇದಾಹ. ನನ್ನ ಧನ ಸಾರ್ಥಕವಾಗೋದು ಅಂದ್ರೇನು? ಮುಂದೆ ನನ್ನ ಧನ ಸಾರ್ಥಕವಾಗಿದೆಯಾ? ಧನ ಸಾರ್ಥಕವಾಗೋದು ಅಂದ್ರೇನು? ನಮ್ಮ ಪ್ರಕಾರ ಧನ ಬಂದಿದ್ದೇ ಸಾರ್ಥಕ. ಧನ ಸಾರ್ಥಕ ಆಗೋದಲ್ಲ, ಧನ ಬಂತು ಅಂದ್ರೆ ನಮ್ಮ ಜೀವನನೇ ಸಾರ್ಥಕ ಅಂತ ತಿಳ್ಕೊಂಡ್ಬಿಡ್ತೇವೆ. ಶಾಸ್ತ್ರ ಹೇಳುತ್ತದೆ ಧನ ಬಂದ್ರೆ ಸಾರ್ಥಕ ಅಲ್ಲ, ಅದು ವಿನಿಯೋಗವಾದ್ರೆ ಸಾರ್ಥಕ ಅಂತ ಹೇಳುತ್ತಾರೆ ನಾರದರ ಮಾತದು. ದತ್ತಭುಕ್ತ ಫಲಂ ಧನಂ, ದತ್ತಭುಕ್ತ ಫಲಂ ಧನಂ. ಧನದಿಂದ ಉಪಯೋಗ ಎರಡು, ಇಲ್ಲ ತಾನು ತಿನ್ಬೇಕು ಇನ್ನೊಬ್ರಿಗೆ ಕೊಡಬೇಕು, ಇಲ್ಲದೆ ಹೋದ್ರೆ ಆ ಧನ ವೇಸ್ಟ್ ಅಂತ ತಿಳ್ಕೊಂಡ್ಬಿಡಿ. ದತ್ತಭುಕ್ತ ಮಹಾಭಾರತದ ಒಂದು ಅತ್ಯಂತ ಅಮೂಲ್ಯವಾದ ಸಂದೇಶ. ಧನ ಇರೋದು ಕೊಡ್ಲಿಕ್ಕೆ, ತಾನು ತಿನ್ಲಿಕ್ಕೆ ಹೊರತು ಕೂಡಿಡ್ಲಕ್ಕಲ್ಲ. ಇವತ್ತು ನಮ್ಮ ಕಾಲಸಲ್ಲಿ ಬರೀ ಕೂಡಿಡ್ಲಿಕ್ಕೆ ಅಂತ ಆಗೋಗ್ಬಿಟ್ಟಿದೆ ಹೊರತು ಉಪಯೋಗಕ್ಕೆ ಅಂತ ಆಗಲೇ ಇಲ್ಲ. ಅನ್ನ ಮಾಡಿರ್ತಾನೆ, ಏನ್ ಮಾಡ್ಬೇಕೀಗ? ತಾ ತಿನ್ಬೇಕು, ಯಾರ್ಯಾರು ಕೊಡ್ಬೇಕಿದ್ರೆ ಕೊಳ್ತೋಗುತ್ತ, ಅದು ಹಳಸಿ ಹೋಗುತ್ತೆ, ಕೊಳೆಯುತ್ತೆ. ಮಾಡಿದ ಅನ್ನ ಹೇಗೆ ತಾನೂ ತಿನ್ನ ಪರರಿಗೆ ಕೊಡ ಅಂದ್ರೆ ಹೇಗೆ ಕೊಳತು ಹೋಗುತ್ತೋ, ಧನ ಹಾಗೇನೆ. ತಾನೂ ಉಪಯೋಗಿಸಲಿಲ್ಲ, ಮತ್ತೊಬ್ಬರಿಗೂ ಕೊಡ್ಲಿಲ್ಲ ಅಂದ್ರೆ ಅದು ಕೊಳತು ಹೋಗುತ್ತೆ. ಅದಕ್ಕೆ ಎಷ್ಟೋ ಜನ ಹೇಳ್ತಿರ್ತಾರೆ ಕೊಳೆಯಷ್ಟು ಹಣ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಕೊಳೆಯಷ್ಟು ಹಣ ಇಟ್ಟಿದ್ದ ಕೊಳೆಯುತ್ತೆ ಅಷ್ಟೇ ಹೊರತು ಇನ್ನೇನು ಆಗೋದಿಲ್ಲ ಅದು. ಆದ್ರೆ ಧನ ಇದ್ದಕ್ಕೆ ಏನು ಪ್ರಯೋಜನ ಇಲ್ಲ, ಅದರಿಂದ ಧನದ ಉಪಯೋಗ ಪಡಿಬೇಕು. ಅದಕ್ಕೆ ದತ್ತಭುಕ್ತ ಫಲಂ ಧನಂ, ಅಲ್ಲೂ ಮಾತು ನೋಡಿ, ದತ್ತಭುಕ್ತ ಫಲಂ. ದತ್ತ ಅಂದ್ರೆ ಕೊಡೋದು, ಭುಕ್ತ ಅಂದ್ರೆ ತಾನು ತಿನ್ನೋದು. ಅದನ್ನು ಹೇಳಬೇಕಾದ್ರೆ ಭುಕ್ತ ದತ್ತ ಫಲಂ ಅಂತ ಹೇಳೋದಿಲ್ಲ, ದತ್ತಭುಕ್ತ ಫಲಂ. ಮೊದಲು ದಾನ ಆಮೇಲೆ ತಿನ್ನೋದು, ಮೊದಲು ದಾನ ಆಮೇಲೆ ತಗೊಳ್ಳೋದೇ ಹೊರತು ಮೊದಲು ತಗೊಂಡು ಉಳಿದ್ರೆ ದಾನ ಅಲ್ಲ. ಮತ್ತೆ ದಾನ ಕೊಟ್ಟು ಉಳಿದ್ರೆ ತಗೊಳ್ಳೋದೇ ಹೊರತು ಉಳಿದನ್ನು ದಾನ ಕೊಡೋದಲ್ಲ. ಇದು ಶಾಸ್ತ್ರದ ಪದ್ಧತಿ. ಅದಕ್ಕೆ ನಮ್ಮಲ್ಲಿ ಉಪಕ್ರಮಕ್ಕೆಲ್ಲ ಹೋಗಿರ್ತಾರೆ, ಗೊತ್ತಾಗ್ತದೆ. ಯಜ್ಞೋಪಯುಕ್ತ ಹಾಕಿಸ್ತಾರಲ್ಲ, ಯಜ್ಞೋಪಯುಕ್ತ ಹಾಕಬೇಕಾದ್ರೆ ಮೊದಲು ಹೋಮ ಆಗಬೇಕು, ಆಮೇಲೆ ದಾನ ಆಗಬೇಕು, ಆಮೇಲೆ ಧಾರಣೆ. ಯಜ್ಞೋಪಯುಕ್ತ ದಾನ ಮಾಡಿದ ಮೇಲೆ ಹಾಕಿಕೊಳ್ಳೋ ಅಧಿಕಾರ ಬರುತ್ತೆ ಹೊರತು ಹಾಗೆ ಹಾಕ ಬರೋದಿಲ್ಲ ಅವನಿಗೆ. ಅದು ಯಾವುದೇ ಇನ್ನೊಬ್ಬರಿಗೆ ಕೊಡೋದಿಲ್ಲ, ಆ ಉಪಯೋಗ ಅವನಿಗೆ ಅರ್ಹತೆ ಬರೋದಿಲ್ಲ. ಅದಕ್ಕೆ ಮನೆಯಲ್ಲಿ ದೇವತೆಗಳು ದೇವರ ನೈವೇದ್ಯವಾಗಬೇಕು, ದೇವತೆಗಳಿಗೆ ಕೊಡಬೇಕು, ಬ್ರಹ್ಮಯಜ್ಞಾದಿಗಳಾಗಬೇಕು, ಅತಿಥಿಗೆ ಕೊಡಬೇಕು, ಆಮೇಲೆ ತಾನು ತಿನ್ನಬೇಕು. ಇನ್ನೊಬ್ಬರಿಗೆ ಕೊಡದೆ ತಿಂದರೆ ಅದು ಮಹಾಪಾಪದ ಸಾಧನ ಅಂತ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ಬಿಟ್ಟಿದ್ದಾನೆ. ಯೋಹುಂಕ್ತೆ ಸ್ತೇನ ಏವ ಸಹ ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋಹುಂಕ್ತೆ ಸ್ತೇನ ಏವ ಸಹ. ದೇವತೆಗಳು ಋಷಿಗಳು ಅತಿಥಿಗಳು ಮೊದಲಾದವರಿಗೆ ಕೊಡದೆ ಯಾವನು ತಾನೇ ತಿಂತಾನೆ ಅವನು ದೊಡ್ಡ ಕಳ್ಳ. ಭುಂಜತೆ ತೇ ತ್ವಗಂ ಪಾಪಾಹ ಏ ಪಚಂತಿ ಆತ್ಮಕಾರಣ. ಯಾರು ತಮಗೋಸ್ಕರ ಅಡಿಗೆ ಮಾಡುತ್ತಾರೆ, ನಾನಷ್ಟೇ ತಿನ್ನಬೇಕು ಅಂತ ಹೇಳಿ ಬೇಯಿಸ್ತಾರೆ, ಅವರು ತಿನ್ನೋದು ಅನ್ನನಲ್ಲ ಬರೀ ಪಾಪದ ರಾಶಿ ಅನ್ನ ಅಂತ ಭಗವದ್ಗೀತೆಯಲ್ಲಿ ಸ್ಪಷ್ಟ ಮಾತು. ಇನ್ನೆಲ್ಲ ಯೋಚನೆ ಮಾಡಿದರೆ ದತ್ತಭುಕ್ತ ಫಲಂ ಧನಂ, ದತ್ತ ಭುಕ್ತ ಕೊಡಲ್ಪಟ್ಟಿರಬೇಕು ತಿನ್ನಲ್ಪಟ್ಟಿರಬೇಕು, ಇಲ್ಲದೆ ಹೋದರೆ ಅದಕ್ಕೆ ಅರ್ಥನೇ ಇಲ್ಲ. ಅದರಲ್ಲೂ ದಾನ ಹೇಗೋ ಮಾಡಾಗಿಲ್ಲ, ಭಗವದ್ಗೀತೆಯಲ್ಲಿ ತಾನೇ ಹೇಳ್ತಾನೆ ಭಗವಂತ. ದೇಶೇ ದಾತವ್ಯಮಿತಿ ಯದ್ದಾನಂ ತೀಯತೆ ಅನುಪಕಾರಿಣೇ ದೇಶೇ ಕಾಲೇ ತಥಾ ಪಾತ್ರೇ ತದ್ದಾನಂ ಸಾತ್ವಿಕಂ ಸ್ಮೃತಂ. ಕೊಡಲೇಬೇಕು ಅಂತಕ್ಕಂಥ ವಿಧಿ, ಕೊಡಬೇಕಾದ ವಸ್ತುವನ್ನೇ ಕೊಡಬೇಕು, ಕೊಡಬೇಕಾದ ಕಾಲದಲ್ಲೇ ಕೊಡಬೇಕು, ಕೊಡಬೇಕಾದ ಸ್ಥಳದಲ್ಲೇ ಕೊಡಬೇಕು, ಕೊಡಬೇಕಾದವನಿಗೆ ಕೊಡಬೇಕು. ಆಗ ಅವನಿಗೆ ದಾನ ಸಾರ್ಥಕರೇ ಹೊರತು ಇಲ್ಲದ್ರೆ ಉಪಯೋಗ ಇಲ್ಲ. ವಾರಾನ್ನ ತಿಂದು ಕೊಡ್ತಿದ್ರು, ಕಳ್ಳರಿಗೆಲ್ಲ ವಾರಾನ್ನ ಕೊಡ್ತಿರಲಿಲ್ಲ, ಸಿನಿಮಾಕ್ಕೆ ಹೋಗಿದ್ರೆ ವಾರಾನ್ನ ಕೊಡ್ತಿರಲಿಲ್ಲ, ಓದೋರಿಗೆ ಕೊಡ್ತಾ ಇತ್ತು, ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ತಿದ್ರು. ಯಾಕಂದ್ರೆ ಒಂದು ವಾರ ಒಂದು 4 ವರ್ಷ ವಾರಗಟ್ಟೆ ಹಾಕಿದರೆ ಅವನ ಜೀವನ ಪೂರ್ತಿ ಎಷ್ಟೋ ಜನಕ್ಕೆ ಆ ರೀತಿ ಹಾಕ್ಲಿಕ್ಕೆ ಬರುತ್ತವ. ಯಾವನು ದುರುಪಯೋಗ ಮಾಡ್ತಾನೆ ಅವನಿಗೆಲ್ಲ ಸದ್ವಿನಿಯೋಗ ಆಗಬೇಕು. ಕುರುಡನಿಗೆ ಟಿ ವಿ ಕೊಟ್ಟು ಏನು ಉಪಯೋಗ? ಅದರಿಂದ ಏನು ಉಪಯೋಗ? ಉಪಯೋಗಕ್ಕೆ ಬಳಕೆ ಬರೋದಿಲ್ಲ ಅವನಿಗೀಗ. ಅವನು ಉಪಯೋಗಿಸ್ತಕ್ಕಂಥ ಸಾಮರ್ಥ್ಯ ಇರಬೇಕು, ಸದ್ವಿನಿಯೋಗ ಆಗಬೇಕು. ಇದೆಲ್ಲ ಯೋಚನೆ ಮಾಡಿದರೆ ದತ್ತ ಹುಕ್ತ ಫಲಂ ಧನಂ ಆಯಿತು. ಹೆಂಡತಿಯ ಪ್ರಯೋಜನ ಆಗಿದೆಯಾ ಅಂತ ಕೇಳುತ್ತೀಯಲ್ಲ, ಏನ್ ಹಾಗಂದ್ರೆ ಅರ್ಥ? ರತಿಪುತ್ರ ಫಲಾಧಾರಾಹ, ಹೆಂಡತಿ ಅಂದ್ರೆ ಮನೆಯಲ್ಲಿ ಎಲ್ಲ ವಿಧವಾದಂತಹ ಧರ್ಮ ಕಾರ್ಯಗಳಿಗೆ ನೆರವು ಸಿಗಬೇಕು. ಧರ್ಮ ಕಾರ್ಯಗಳಿಗೆ ನೆರವು ಸಿಕ್ಕರೆ ಹೆಂಡತಿ ಇದ್ದಿದ್ದು ಸಾರ್ಥಕ. ಎಷ್ಟೋ ಜನ ಮದುವೆ ಆಯ್ತು ಅಂದ್ರೆ ಧರ್ಮ ಕಾರ್ಯಕ್ಕೆ ವಿಘ್ನ ಇದ್ದಾಗ ಲೆಕ್ಕ, ಇನ್ಮೇಲೆ ಸಾಧ್ಯನೇ ಇಲ್ಲ, ಎಷ್ಟು ದಿವಸ ಮಾಡ್ತಿದ್ದೆ ಇನ್ಮೇಲೆ ಮಾಡಕ್ಕ, ಏಕಾಶನೂ ಬಿಟ್ಬಿಡ್ತಾರೆ, ಅಕ್ಸ್ಚೇಂಜ್ ಆಗಿಬಿಡ್ತಾನೆ ಪಾಪ. ಅದು ಉಪಯೋಗ ಇಲ್ಲ. ಮಾಡದೇ ಇದ್ದವನು ಮಾಡಾಗಾದ್ರೆ ಅದು ಧರ್ಮಪತಿ ಬಂದಿದ್ದು ಸಾರ್ಥಕನೇ ಹೊರತು ಇಲ್ದ ಹೋದ್ರೆ ಇಲ್ಲ. ಒಳ್ಳೆ ಸಂತತಿಯನ್ನು ಕೊಡಬೇಕು, ಒಂದು ಕಡೆಗೆ ಒಳ್ಳೆ ಧರ್ಮದಲ್ಲಿ ಸಹಕಾರ ಕೊಡಬೇಕು. ಹಾಗಿದ್ರೆ ಹೆಂಡತಿ ಸಾರ್ಥಕ ಹೊರತು ಇವರು ಹೆಂಡತಿ ಇದ್ದು ಸಾರ್ಥಕ ಅಲ್ಲ. ಮತ್ತೆ ಹೇಳುತ್ತಾರೆ, ಮತ್ತೆ ಓದಿದ್ದು ಸಾರ್ಥಕನ? ಇನ್ನು ಓದಿದ್ದು ಸಾರ್ಥಕ ಅಂದ್ರೆ ಏನರ್ಥ? ಒಳ್ಳೆ ಮಾತು ಹೇಳುತ್ತಾರೆ. ಶೀಲವೃತ್ತ ಫಲಂ ಶ್ರುತಂ, ಒಳ್ಳೆಯದಕ್ಕೆ ಫಲ ಏನು? ಒಳ್ಳೆಯ ನಡವಳಿಕೆ ಬರಬೇಕಿಲ್ಲ, ಓದಿ ಏನು ಉಪಯೋಗ ಇಲ್ಲ. ಅನೇಕರು ದೊಡ್ಡ ತಪ್ಪು ಮಾಡ್ತಾರೆ. ಕೇಳೋದು ಅಂದ್ರೇನು? ತಕ್ಷಣ ನಡ್ಕೊಳ್ಳೋದು ಅಂತ ಅರ್ಥ. ಯಾವುದನ್ನು ನಡ್ಕೊಳ್ಳಕ್ ಸಾಧ್ಯ ಇಲ್ಲ, ಆಚರಣೆಗೆ ತರೋದಿಲ್ಲ, ಆ ಮಾತು ಏನು ಉಪಯೋಗಕ್ಕೆ ಬರೋದಿಲ್ಲ. ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ ಅಂತ ದಾಸರು ಹೇಳಿದ್ರಲ್ಲ, ಅಷ್ಟೇ ಆಗೋದು. ನಾವೇನು ಕೇಳುತ್ತೇವೆ ಅದು ಎಷ್ಟಾದರೂ ಸರಿ, ನಮಗೆ ಅದನ್ನು ಅನುಷ್ಠಾನ ಮಾಡಲು ಪ್ರಯತ್ನ ಪಡಬೇಕು. ಸಂಧ್ಯಾವಂದನೆ ಮಾಡಲೇಬೇಕು, ಮಾಡಲೇಬೇಕು. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡೋ. 80 ವರ್ಷ ಆಗಿರಲಿ, ಇವತ್ತು ಫಸ್ಟ್ ಟೈಮ್ ಗೊತ್ತಾಯ್ತು ಸಂಧ್ಯಾವಂದನೆ ಮಾಡಬೇಕಂತ ಅವನಿಗೆ ಪಾಪ. ಶುರು ಮಾಡಲು ಪ್ರಯತ್ನ ಪಡಬೇಕು, ಎಷ್ಟಾದರೂ ಆಗಲಿ ಬಿಡಬಾರ್ದು. ಆಚರಣೆ ಬರದೇ ಹೋಗಿದ ಓದು ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಇದು ಸ್ಪಷ್ಟ ಮಹಾಭಾರತದಲ್ಲಿ ನಾರದರ ಮಾತಿದ್ದು ಬಂದು ಶೀಲವೃತ್ತ